ஹரிஹி ஓம் ஸ்ரீ குருபியோ நமஹ. அப்ரமம் மங்கரைத்தம் மதுரம் விம்லம் சதா ஆனந்த தீர்த்தமத்லம் பதேதாப்ரயாபகம் நித்யா சித்தாந்த வித்வாந்த வித்வம்சேஷ்ண தேசிதாக்கத்த நிர்பாசதாம் நவதம்பரே அத்திகல்பித கல்பயம் பிரத்யர்த்திகித கேசரி வியாச சித்த குரு பூயாத் அசந்திஷ்டாத சித்தையே தபோ வித்யாதத்யாரி சத்மனோகாகரானம் சுவாதிராஜ குரு நுண்டே ஏகி உபராஷய பூஜ்ய ராகவேந்திராய பிரத்யசம்பந்ததாய பலதாங்க புருஷாய நமதாம் காமதேனவே துர்வாதிதாந்தவியே வைஷ்ணவேந்தீ வரேந்தவே ஸ்ரீ ராகவேந்திர குருபே நமோச்சிந்தே ஆளவே ஆபாதமணிபர்யந்தம் குருநாமாப்தி ஸ்மரே தேன விக்னாஹ பிரஷ்யந்தி சித்திந்த மனோரதாஹ. ஹரிஹி ஓம் ஸ்ரீ குருப்யோ நமஹ. ஹரிகதாமிருத சார குருகள கருணதிந்த பணி துபேளுவே பரம பகவத் பக்தரிதன்மாதரதி கேளிதோ. ನಾವು ಕಕ್ಷ ತಾರತಮ್ಯ ಸಂಧಿಯಲ್ಲಿ ಲಾಸ್ಟ್ ಕ್ಲಾಸ್ ನಲ್ಲಿ 4-5 ಪದ್ಯಗಳನ್ನು ನೋಡಿದ್ದೀವಿ. ಏನು ಧನ್ಯರು ಬ್ರಹ್ಮ ಗುರು ಪವಮಾನರಿರುವರು ಇಲ್ಲ ಪವಮಾನ ಸಾಯರು ಈ ಪರಿಯಲ್ಲಿ ಸಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ತಾನುರಾಗದಿ ನೋಡಿಸು ಮಹಾನುಭಾವರ ಭಾಗ್ಯವೆಂದು ಭವಾನ್ ಲವನಿ ಅಸಾಧ್ಯವೆನಿಸಲು ನರರ ಪಾಡೇನು ಅದನ್ನು ನೋಡಿದ್ದೀವಿ. ಇವತ್ತು 6ನೇ ಪದ್ಯ ಆ ಪಿತಾಮಹ 100 ಕಲ್ಪ ರಮಾಪತಿಯ ಗುಣ ಜಪಿಸಿ ಒಲಿಸಿ ಮಹಾಪರಾಕ್ರಮ ಹನುಮ ಭೀಮಾನಂದ ಮುನಿಯೆನಿಸಿ ಆ ಪರಕ್ರಮ ಮನಸ್ಸು ನಾಭಿ ಕೂಪ ಸಂಭವನಾಮದಲ್ಲಿ ಮೆರೆವಾ ಪಯೋಜಾಸನ ಸಮೀರರಿಗೆ ಅಭಿನಮಿಪೆ ನಿತ್ಯ. ಸೊ ಮೆರೆವ ಆ ಪಯೋಜಾಸನ ಸಮೀರರಿಗೆ ಅಭಿನಮಿಪೆ ನಿತ್ಯ ಅಂತ ಪಯೋಜಾಸನ ಸಮೀರರು ಬ್ರಹ್ಮವಾಯುಗಳ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಸೊ ಆ ಪಿತಾಮಹ ಆ ಪೂರ್ವೋಕ್ತವಾದ ಅಂದ್ರೆ ಮುಂಚೆ ಹೇಳಿದಂತಹ ಬ್ರಹ್ಮವಾಯುಗಳು ಅವರು. ಸೊ ಪಿತಾಮಹ ಚತುರ್ಮುಖ ಬ್ರಹ್ಮದೇವರು, ಈಗಿರುವ ವಾಯುದೇವರು ಅವರು ನೆಕ್ಸ್ಟ್ ಕಲ್ಪದಲ್ಲಿ ಪಿತಾಮಹರು ಚತುರ್ಮುಖ ಬ್ರಹ್ಮರಾಗ್ತಾರೆ. ಪ್ರೆಸೆಂಟ್ ಬ್ರಹ್ಮ ಭಾವ್ಯ ಬ್ರಹ್ಮ ಅವರೆಲ್ಲರೂ ಕೂಡ ಅವರು 100 ಕಲ್ಪ ರಮಾಪತಿಯ ಗುಣ ಜಪಿಸಿ ಒಲಿಸಿ. ಸೊ ಅವರು 100 ಕಲ್ಪ ರಮಾಪತಿಯ ಅಂದ್ರೆ ಈವಾಗಿರುವ ಚತುರ್ಮುಖ ಬ್ರಹ್ಮವಾಗಲಿ ಈವಾಗಿರುವ ವಾಯುದೇವರಾಗಲಿ ಅವರು ವಾಯು ಪದವಿಗೆ ಬರಲಕ್ಕೆ ಮುಂಚೆನೆ ಅಂದ್ರೆ ಅದಕ್ಕೆ ಲಾತವ್ಯರಾಗಿರುವಾಗ ಅವರೇನು ಮಾಡಿದ್ದಾರೆ, ಅವರು ರಮಾಪತಿ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನ ಗುಣಗಳನ್ನು ಜಪಿಸಿ ಒಲಿಸಿ. ಸೊ 100 ಕಲ್ಪ ಅಂತೇಳಿ 100 ಕಲ್ಪ ಜಪಿಸಿ ಒಲಿಸಿ ಅಂದ್ರೆ 100 ಏನು ಕಲ್ಪ ಇದು ನಾವು 2-3 ವಿಧವಾಗಿ ನೋಡಬಹುದು ಅಂತೇಳಿ. ಒಂದು ದಿನಕಲ್ಪಗಳಂತ ತಗೋಬಹುದು, ಇಲ್ಲ 100 ಕಲ್ಪಗಳು ಅಂತ ಹೇಳಿದರೆ ಅದು ಅದಕ್ಕೆ ಮುಂಚಿರುವಂತಹ 100 ಕಲ್ಪಗಳಂದ್ರೆ 200 ಕಲ್ಪಗಳ ಸಾಧನೆ ಅವರಿಗೆ. 200 ಕಲ್ಪಗಳಲ್ಲಿ 199ನೇ ಕಲ್ಪಕ್ಕೆ ವಾಯುದೇವರ ಪದವಿ, 200ನೇ ಕಲ್ಪಕ್ಕೆ ಚತುರ್ಮುಖ ಬ್ರಹ್ಮ ಪದವಿಗೆ ಬರ್ತಾರೆ. ಸೊ 199ನೇ ಕಲ್ಪಕ್ಕೆ ಮುಂಚೆ ಅಂತ ಹೇಳಿದರೆ ಅದು 99th ಕಲ್ಪದಿಂದ 197ನೇ ಕಲ್ಪದವರೆಗೂ 198 99-198 ಈ 100 ಕಲ್ಪಗಳಲ್ಲಿ ಸಾಧನೆ ಮಾಡಿ ಅಂದ್ರೆ ಎಲ್ಲವೂ ಸಾಧನವೇ ಅಂದ್ರೆ ಆ ಅಷ್ಟು ಕಲ್ಪಗಳು ಆ ರಮಾಪತಿ ಶ್ರೀಮನ್ನಾರಾಯಣನ ಗುಣಗಳನ್ನು ಜಪಿಸಿ ಒಲಿಸಿ ಅವರು ಮಹಾಪರಾಕ್ರಮರಾದಂತಹ ಹನುಮ ಭೀಮ ಆನಂದ ಮುನಿ ಅನ್ನುವ ಹೆಸರುಗಳಿಂದ ಕರೆಯಲ್ಪಟ್ಟವರಾಗಿ ಆ ಚತುರ್ಮುಖ ಬ್ರಹ್ಮದೇವರ ಪದವಿಗೆ ಬರ್ತಾರೆ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಪದವಿಗೆ ಬರುವುದಕ್ಕೆ ಮುಂಚೆ ವಾಯು ಪದವಿಗೆ ಬರಲಕ್ಕೆ ಮುಂಚೆ ಅಷ್ಟು ಸಾಧನೆಯನ್ನು ಮಾಡಿ ವಾಯು ಪದವಿಗೆ ಬಂದು ಅಲ್ಲಿಯೂ ಸಾಧನೆಯನ್ನು ಮಾಡಿ ಅವರು ಆ ಸಾಧನೆಯ ಮೂಲಕವಾಗಿ ಆ ಪರಮಾತ್ಮನನ್ನು ಒಲಿಸಿದವರಾಗಿ ಚತುರ್ಮುಖ ಬ್ರಹ್ಮದೇವರ ಪದವಿಗೆ ಬರ್ತಾರೆ. ಹೇಗೆ ಬರ್ತಾರೆ ಅಂದರೆ ಆ ಪರಬ್ರಹ್ಮನ, ಪರಬ್ರಹ್ಮ ಅಂದ್ರೆ ನಾರಾಯಣ, ಆ ಪರಬ್ರಹ್ಮಣ ನಾರಾಯಣನ ಸುನಾಭಿ ಕೂಪ ಸಂಭವ ನಾಮದಲ್ಲಿ. ಸುನಾಭಿ ಕೂಪ ಸಂಭವ ಸು ಮಂಗಳಕರವಾದ, ನಾಭಿ ನಾಭಿ ಕಮಲ ಕೂಪ, ಕೂಪದಲ್ಲಿ ಬರುವ ಕಮಲ, ನಾಭಿ ಕೂಪದಂತೆ ಇರುವ ನಾಭಿಯಲ್ಲಿ ಬಂದಂತಹ ಕಮಲದಲ್ಲಿ ಸಂಭವ, ಕಮಲ ಸಂಭವ ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಹೆಸರಿನಲ್ಲಿ ಕರೆಯಲ್ಪಟ್ಟವರಾಗಿ ಸು ಕೂಪ ಸಂಭವ ನಾಮದಲ್ಲಿ ಚತುರ್ ಅಂದ್ರೆ ಕಮಲ ಸಂಭವ ಅಂತ ಹೆಸರಿನಿಂದ ಕರೆಯಲ್ಪಟ್ಟವರಾಗಿ ಪದ್ಮ ಸಂಭವ, ಕಮಲ ಸಂಭವ, ಸರೋಜಾಸನ, ಪಯೋಜಾಸನ ಇವೆಲ್ಲವೂ ಚತುರ್ಮುಖ ಬ್ರಹ್ಮದ ಹೆಸರುಗಳು. ಆ ಹೆಸರಿನಿಂದ ಕರೆಯಲ್ಪಟ್ಟವರಾಗಿ ಮೆರೆವ ಅಂದರೆ ಬಹಳ ಖ್ಯಾತಿಗೆ ಬಂದಿರುವಂತಹ ಮೆರೆಯುವಂತಹ ಆ ಪಯೋಜಾಸನ ಸಮೀರರಿಗೆ ಅಭಿನಮಿಪೆ ನಿತ್ಯ. ಪಯೋಜಾಸನ ಕಮಲಾಸನ ಚತುರ್ಮುಖ ಬ್ರಹ್ಮದೇವರು ಸಮೀರರು ಮುಖ್ಯ ಪ್ರಾಣ ದೇವರು ಅವರಿಬ್ಬರಿಗೂ, ಅವರು ಕೂಡ ಮುಖ್ಯ ಪ್ರಾಣ ದೇವರು ಮುಂದಿನ ಕಲ್ಪದಲ್ಲಿ ಚತುರ್ಮುಖ ಬ್ರಹ್ಮ ಪದವಿಗೆ ಬರ್ತಾರೆ.
ಚತುರ್ಮುಖ ಬ್ರಹ್ಮದೇವರ ಪದವಿಗೆ ಬರಬೇಕಾದ ಸಾಧನೆಯನ್ನೆಲ್ಲ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಹನುಮಂತ ದೇವರು ಸಾಧನೆ ಮಾಡಿದಾಗ ಶ್ರೀರಾಮಚಂದ್ರದೇವರು ಅಪ್ಪಿಕೊಂಡು ನೀನೇ ಭಾವಿ ಬ್ರಹ್ಮ ಅಂತ ಆ ವರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಈಗಿರುವ ವಾಯುದೇವರು ಮಾಡಿದ್ದಾರೆ ಅಷ್ಟು ಸಾಧನೆಯನ್ನು. ಸೊ ಆ ವಿಧವಾಗಿ ಬಹಳ ಖ್ಯಾತಿಗೆ ಬಂದಿರುವಂತಹ ಚತುರ್ಮುಖ ಬ್ರಹ್ಮದೇವರಿಗೆ, ಮುಖ್ಯ ಪ್ರಾಣ ದೇವರಿಗೆ ಅಭಿನಮಿಪೆ ಅಭಿತಃ ನಮಿಪೆ ವಂದನವನ್ನು ಮಾಡುತ್ತೇನೆ, ನಮಸ್ಕಾರವನ್ನು ಮಾಡುತ್ತೇನೆ, ಅವರ ಪಾದಗಳಿಗೆ ಎರಗಿ ನಮಸ್ಕಾರವನ್ನು ಮಾಡುತ್ತೇನೆ ಅಂತ ಹೇಳಿ ನಿತ್ಯ ಅಭಿನಮಿಪೆ, ಪ್ರತಿ ದಿನವೂ ಅವರಿಗೆ ವಂದನಗಳನ್ನು ಮಾಡ್ತೀನಿ, ನಮಸ್ಕಾರವನ್ನು ಮಾಡ್ತೀನಿ ಅಂತ ಹೇಳಿ ಜಗನ್ನಾಥದಾಸರು ಅವರನ್ನು ಕೊಂಡಾಡ್ತಾ ಇದ್ದಾರೆ. ಜಗನ್ನಾಥದಾಸರ ಮಾತುಗಳಲ್ಲಿ ನಾವು ಅವರನ್ನು ಕೊಂಡಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಆ ಪಿತಾಮಹನೂರು ಕಲ್ಪರಮಾಪತಿಯ ಗುಣ ಜಪಿಸಿ ಒಲಿಸಿ ಮಹಾಪರಾಕ್ರಮ ಹನುಮ ಭೀಮಾನಂದ ಮುನಿಯಿಮಿಸಿ ಆ ಪರಬ್ರಹ್ಮಣ ಸುನಾಭಿ ಕೂಪ ಸಂಭವ ನಾಮದಲ್ಲಿ ಮೆರೆವಾಪಯೋದಾಸನ ಸಮೀರಲಿ ಅಭಿನಮಿಪೆ ನಿತ್ಯ ಅಂತ ಹೇಳಿ ಅದು ಆರನೇ ಪದ್ಯ. ಅದಾದ ಮೇಲೆ ಇಲ್ಲಿವರೆಗೂ ಲಕ್ಷ್ಮಿ ಬ್ರಹ್ಮವಾಯುಗಳನ್ನು ಸ್ತೋತ್ರ ಮಾಡಿ ಆದ ಮೇಲೆ ಬ್ರಹ್ಮವಾಯುಗಳ ಪತ್ನಿಗಳಾದಂತಹ ಸರಸ್ವತಿ ಭಾರತೀಯರನ್ನು ಈ ಏಳನೇ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಸುದೇವನ ಮೂರ್ತಿ ಹೃದಯ ಆಕಾಶ ಮಂಡಲ ಮಧ್ಯದಲ್ಲಿ ತಾರೇಶನಂದದಿ ಕಾಣು ತತ್ ಸಂತೋಷದಲ್ಲಿ ತುತಿಪ ಆ ಸರಸ್ವತಿ ಭಾರತೀಯರಿಗೆ ನಾಸರಸ ವಂದಿಸುವೆ ಪರಮೋಲ್ಲಾಸದಲ್ಲಿ ಸುಜ್ಞಾನ ಭಗವತಿಯ ಸಲಿಸಲೆಮಗೆಂದು ಅಂತೇಳಿ ಅವರನ್ನು ನಾವು ಪ್ರಾರ್ಥನೆ ಮಾಡಬೇಕು. ಏನು ಮಾಡಬೇಕು? ಸರಸ್ವತಿ ಭಾರತೀಯರನ್ನು ಸುಜ್ಞಾನ ಭಕ್ತಿಯನ್ನು ನಮಗೆ ಅನುಗ್ರಹ ಮಾಡಲಿ, ಸಲಿಸಲಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಆ ಸರಸ್ವತಿ ಭಾರತೀಯರು ಹೇಗಿದ್ದಾರೆ ಅಂತ ಹೇಳಿದ್ರೆ, ವಾಸುದೇವನ ಮೂರ್ತಿ ಹೃದಯ ಆಕಾಶ ಮಂಡಲ ಮಧ್ಯದಲ್ಲಿ, ಆ ವಾಸುದೇವ ಶ್ರೀಮನ್ನಾರಾಯಣ ಮೋಕ್ಷಪದಾಯಕನಾದ ಆ ವಾಸುದೇವನ ಮೂರ್ತಿಯನ್ನು ಅವರು ತಮ್ಮ ಹೃದಯ ಆಕಾಶದ ಮಂಡಲದ ಮಧ್ಯದಲ್ಲಿ ನೋಡ್ತಾ ಇದ್ದಾರೆ. ಹಾಗೆ ತಾರೇಶನಂದದಿ, ತಾರೆಗಳಿಗೆ ಈಶ, ತಾರ ಈಶ ನಕ್ಷತ್ರಗಳಿಗೆ ಒಡೆಯನಾದವನು ಚಂದ್ರ. ತಾರೇಶನಂದದಿ ಚಂದ್ರನಂತೆ, ಚಂದ್ರನಂತೆ ಕಾಣಿಸ್ತಾ ಇದ್ದಾರೆ. ಚಂದ್ರನಂತೆ ಅಂದ್ರೆ ಮತ್ತೆ ಸೂರ್ಯನಂತೆ ಯಾಕಿಲ್ಲ? ಚಂದ್ರನಂತೆ ಕಾಣಿಸ್ತಾ ಇದ್ದಾರೆ ಅಂದ್ರೆ ಸೂರ್ಯನಂತೆ ಬ್ರಹ್ಮವಾಯುಗಳಿಗೆ ಕಾಣಿಸಿದರೆ ಚಂದ್ರನಂತೆ ಅಂದ್ರೆ ಅವ ಬ್ರಹ್ಮವಾಯುಗಳಿಗಿಂತಲೂ ಸ್ಪಷ್ಟತ್ವ ಸ್ವಲ್ಪ ಕಡಿಮೆ ಇವರಿಗೆ. ಆದ್ದರಿಂದ ಬ್ರಹ್ಮವಾಯುಗಳಿಗೆ ಕಾಣಿಸುವಷ್ಟು ಸ್ಪಷ್ಟತ್ವ ಇವರಿಗಿಲ್ಲ. ಆದ್ರೆ ಮಿಕ್ಕ ಅವರಿಗಿಂತ ಕಳೆಗಿರುವಂತಹ ಗರುಡ ಶೇಷ ರುದ್ರಾದಿಗಳಿಗಿಂತಲೂ ಅವರಿಗೆ ಸ್ಪಷ್ಟತ್ವದಲ್ಲಿ ಜಾಸ್ತಿ ಸ್ಪಷ್ಟತ್ವ ಇದೆ. ಆದ್ದರಿಂದ ಇವರು ಚಂದ್ರನಂತೆ ಕಾಣ್ತಾ ಇದ್ದಾರೆ. ತಾರೇಶನಂದದಿ ಚಂದ್ರನನ್ನು ನೋಡುವಂತೆ ಆ ವಾಸುದೇವನನ್ನು ತಮ್ಮ ಹೃದಯ ಆಕಾಶದ ಮಂಡಲದ ಮಧ್ಯದಲ್ಲಿ ಕಾಣುತ್ತಾ ನೋಡುತ್ತಾ ಅತಿ ಸಂತೋಷದಲ್ಲಿ ಅತ್ಯಂತ ಆನಂದದಿಂದ ತುತಿಪ 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 ಸ್ತೋತ್ರ ಮಾಡುತ್ತಿರುವಂತಹ ಆ ಸರಸ್ವತಿ ಭಾರತೀಯರಿಗೆ, ಚತುರ್ಮುಖ ಬ್ರಹ್ಮದೇವರ ಪತ್ನಿಯಾದ ಸರಸ್ವತಿ ದೇವಿಗೂ ವಾಯುದೇವರ ಪತ್ನಿಯಾದಂತಹ ಭಾರತೀಯರಿಗೂ ನಾ ಸತತ ವಂದಿಸುವೆ, ನಾನು ಯಾವಾಗಲೂ ಸದಾ ಸರ್ವದಾ ನಮಸ್ಕಾರವನ್ನು ಮಾಡುತ್ತಿರುತ್ತೇನೆ. ಹೇಗೆ ಪರಮ ಉಲ್ಲಾಸದಲ್ಲಿ ಏನೋ ಮಾಡಬೇಕಲ್ಲವಾ ಅಂತ ಮಾಡುವುದಲ್ಲ ನಮಸ್ಕಾರ, ಅತ್ಯಂತ ಉತ್ಸಾಹದಿಂದ ಉಲ್ಲಾಸದಿಂದ ಭಕ್ತಿಯಿಂದ ಕೂಡಿದವನಾಗಿ ನಾನು ಅವರಿಗೆ ನಮಸ್ಕಾರವನ್ನು ಮಾಡುತ್ತೇನೆ. ಯಾಕೆ? ಸುಜ್ಞಾನ ಭಕ್ತಿಯ ಸಲಿಸಲಿ ಎಮಗೆ ಎಂದು, ನಮಗೆ ಒಳ್ಳೆ ಜ್ಞಾನವನ್ನು ಭಕ್ತಿಯನ್ನು ಪಾಲಿಸಲಿ ಅನುಗ್ರಹಿಸಲಿ ಕೊಡಲಿ ಅಂತ ಹೇಳಿ ಅವರಿಬ್ಬರನ್ನು ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಈ ಏಳನೇ ಶ್ಲೋಕದಲ್ಲಿ ಸರಸ್ವತಿ ಭಾರತೀಯರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಎಂಟನೇ ಶ್ಲೋಕದಲ್ಲಿ ಅವರು ಗರುಡ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಂಟನೇ ಶ್ಲೋಕ, ಜಗದುದರಣ ಸುರೋತ್ತಮನ ನಿಜ ಪೆಗಳೊಳಾಂತು ಕರಾಬ್ಜದೊಳ್ ಪದಯುಗ ಧರಿಸಿ ನಖಪಂಕ್ತಿಯೊಳು ರಮಣೀಯ ತರವಾದ ನಗಧರನ ಪ್ರತಿಬಿಂಬ ಕಾಣು ತಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ಖಗಕುಲಾಧಿಪ ಕೊಡಲಿ ಮಂಗಳ ಸಕಲ ಸುಜನರಿಗೆ ಅಂತ ಹೇಳಿ, ಖಗಕುಲಾಧಿಪ ಕೊಡಲಿ ಮಂಗಳ ಸಕಲ ಸುಜನರಿಗೆ ಅಂತ ಹೇಳಿ. ಖಗಕುಲಾಧಿಪ, ಖಗ ಅಂದರೆ ಖೇ ಗಚ್ಚತಿ ಇತಿ ಖಗ, ಆಕಾಶದಲ್ಲಿ ಪಯಣ ಮಾಡುವು. ಖಗಗಳಂದ್ರೆ ಎಲ್ಲ ಪಕ್ಷಿಗಳಿಗೂ ಖಗ, ಪಕ್ಷಿಗಳೆಲ್ಲದಕ್ಕೂ ಖಗ ಅಂತ, ಖಗ ಆಕಾಶದಲ್ಲಿ ಪಯಣ ಮಾಡುವಂತಹದ್ದು. ಆ ಖಗ ಕುಲ ಅಂದ್ರೆ ಪಕ್ಷಿ ಕುಲ ಅಂದ್ರೆ ಆ ಹಕ್ಕಿಗಳಿಗೆ ಕುಲಗ ಅಂದ್ರೆ ಆ ಎಲ್ಲ ಸಮೂಹಗಳಲ್ಲಿ ಕೂಡ ಅಧಿಪನಾಗಿರುವ ಅಂದ್ರೆ ಅತ್ಯಂತ ಶ್ರೇಷ್ಠನಾದ ಪಕ್ಷಿ ಶ್ರೇಷ್ಠನಾದ ಇರುವಂತಹ ಗರುಡ. ಸೊ ಖಗ ಕುಲಾಧಿಪ ಅಂದ್ರೆ ಪಕ್ಷಿಗಳಿಗೆ ಒಡೆಯನಾದ ಗರುಡ ದೇವರು, ಅವರು ಕೊಡಲಿ, ನಮಗೆ ಅನುಗ್ರಹ ಮಾಡಲಿ, ಏನು ಮಂಗಳ ಮಂಗಳವನ್ನು ಕೊಡಲಿ ಸಕಲ ಸಜ್ಜನರಿಗೆ. ನಮಗೆ ಅಂದ್ರೆ ಎಲ್ಲ ಸಜ್ಜನರಿಗೂ ಅವರು ಮಂಗಳವನ್ನು ಪ್ರಸಾದಿಸಲಿ, ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಗರುಡ ಎಂತ ಹೇಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಪದ್ಯದಲ್ಲಿ. ಜಗದುದರನ ಸುರೋತ್ತಮನ ನಿಜ ಪೆಗಳೊಳು ಆಂಗ್. ಜಗದುದರ ಸುರೋತ್ತಮ, ಸುರೋತ್ತಮ ಅಂದ್ರೆ ಸರ್ವದೇವತಾ ಶ್ರೇಷ್ಠನಾದ ಶ್ರೀ ಕೃಷ್ಣ, ಶ್ರೀಮನ್ನಾರಾಯಣ, ವಾಸುದೇವ, ನಾರಾಯಣ. ಅವನು ಜಗದುದರ ಅಂದ್ರೆ ಜಗತ್ತನ್ನು ತನ್ನ ಉದರದಲ್ಲಿ ಇಟ್ಕೊಂಡವನು. ಪ್ರಳಯ ಕಾಲದಲ್ಲಿ ಆ ಜಗತ್ತನ್ನು, ಇನ್ನು ಅನೇಕ ಬ್ರಹ್ಮಾಂಡಗಳನ್ನು, ಸರ್ವ ಜೀವರನ್ನು ಕೂಡ ತನ್ನ ಉದರದಲ್ಲಿ ಧರಿಸಿರುವಂತಹ ಆ ನಾರಾಯಣ, ಶ್ರೀಮನ್ನಾರಾಯಣ, ಅವನು ಜಗದುದರ. ಸೊ ಈ ವಿಧವಾಗಿ ಜಗದುದರ ಅಂತ ಪ್ರಖ್ಯಾತನಾದ ಶ್ರೀಮನ್ನಾರಾಯಣ ಅವನು ಸುರೋತ್ತಮನೂ ಆಗಿದ್ದಾನೆ. ಜಗದುದರನ ಸುರೋತ್ತಮನ ಅಂದ್ರೆ ಸುರೋತ್ತಮನಾದ ಜಗದುದರನಾದ ಆ ನಾರಾಯಣನ್ನು ನಿಜ ಪೆಗಳೊಳು, ನಿಜ ಅಂದ್ರೆ ತನ್ನ ಪೆಗಳು ಹೆಗಳು, ಪೆಗಳು ಹೆಗಳು ಶೋಲ್ಡರ್, ತನ್ನ ಭುಜಗಳ ಮೇಲೆ, ಹೆಗಳ ಮೇಲೆ ಪೆಗಳು ಅನ್ನುವ ಶಬ್ದ ಹೀಗೆ ಹಳೆಗನ್ನಡದಲ್ಲಿ ಪೆಗಳು ಅಂತಾರೆ, ಹೊಸ ಕನ್ನಡದಲ್ಲಿ ಹೆಗಳು ಅಂದರೆ ಭುಜಗಳು, ತನ್ನ ಭುಜಗಳ ಮೇಲೆ ಧಾರಣೆ ಮಾಡಿದ್ದಾರೆ ಅಂತೇಳಿ. ಸೊ ಈ ವಿಧವಾಗಿ ತನ್ನ ಹೆಗಲ ಮೇಲೆ ಧಾರಣೆ ಮಾಡಿದ್ದಂತಹ ಆ ಗರುಡದೇವರು ಪೆಗಳೊಳಾಂತು ಆಂತು ಅಂತ ಹೇಳಿದ್ರೆ ಚೆನ್ನಾಗಿ ಧಾರಣೆ ಮಾಡಿದ್ದಾರೆ. ಹೇಗೆ ಕರಾಬ್ಜದೊಳ್ ಪದಯುಗ ಧರಿಸಿ, ಅಂದರೆ ಆ ನಾರಾಯಣ ಗರುಡನ ಮೇಲೆ ಆರೂಢರಾಗಿರುವಾಗ ಆ ನಾರಾಯಣನ ಪಾದಗಳನ್ನು ತಮ್ಮ ಕೈಗಳಿಂದ ಗರುಡದೇವರು ಹಿಡ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಆ ನಾರಾಯಣನ ಪಾದಗಳ ಸ್ಪರ್ಶ, ಆ ಪಾದಗಳ ಸ್ಪರ್ಶ ಅದು ಒಂದು ಮಹತ್ ಭಾಗ್ಯ. ಆ ಮಹಾಭಾಗ್ಯವೂ ತಮಗೆ ಬರಲಿ ಅಂತ ಹೇಳಿ ಆ ಭಗವಂತನ ಸೇವೆ ಮಾಡಬೇಕನ್ನುವ ಉದ್ದೇಶದಿಂದ ಗರುಡದೇವರು ತಮ್ಮ ಭುಜಗಳ ಮೇಲೆ ನಾರಾಯಣನನ್ನು ಕೂಡಿಸಿಕೊಂಡು ಆ ನಾರಾಯಣನ ಎರಡು ಪಾದಗಳನ್ನು ಎರಡು ಕೈಗಳಿಂದ ಹಿಡ್ಕೊಂಡಿದ್ದಾರೆ. ಹೀಗೆ ನಾರಾಯಣ ಆಸೀನರಾಗಿರುವ ಗರುಡ ಮೇಲೆ ಕೂತ್ಕೊಂಡು ಆ ಗರುಡದೇವರ ಎರಡು ಕೈಗಳಲ್ಲಿಯೂ ತನ್ನ ಎರಡು ಪಾದಗಳನ್ನು ಇಟ್ಟುಕೊಂಡು ನಾರಾಯಣ ಕೂತಿದ್ದಾರೆ. ಹಾಗೆ ಕರಾಬ್ಜದೋಳ್ ಪದಯುಗ ಧರಿಸಿ ಅಂದ್ರೆ ಎರಡು ಪಾದಗಳನ್ನು ಆ ತನ್ನ ಎರಡು ಕೈಗಳಲ್ಲಿ ಧಾರಣೆ ಮಾಡಿ ಅವರು ಗರುಡದೇವರು ನಾರಾಯಣನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ವಿಧವಾಗಿ ಧರಿಸಿ ಧಾರಣೆಯನ್ನು ಮಾಡಿ ಹಾಗೆ ಧಾರಣೆ ಮಾಡಿದಾಗ ಅವರು ನಾರಾಯಣನ್ನು ಬೇಡ್ಕೊಳ್ಳುತ್ತಾರಂತೆ. ದೇವರೇ, ನಿನ್ನ ಭುಜಗಳ ಮೇಲೆ ಕೂತಿದ್ದೀಯಾ, ನಿನ್ನ ದರ್ಶನ ನನಗಾಗಬೇಕು, ನಿನ್ನ ಮುಖ ಕಮಲದ ದರ್ಶನ ನನಗಾಗಬೇಕು. ಹೇಗೆ, ನೀನು ನನ್ನ ಹೆಗಲ ಮೇಲೆ ಕೂತಿದ್ದೀಯಾ, ನಾನು ಕೆಳಗೆ ನೋಡ್ತಾ ಇದ್ದೀನಿ, ನನಗೆ ಹೇಗೆ ನಿನ್ನ ರೂಪವನ್ನು ಕಾಣಿಸುವಂತೆ ಮಾಡಪ್ಪ ಅಂತ ಹೇಳಿದರೆ ಭಗವಂತ ಆಗಲಿ ಅಂತ ಹೇಳಿ ಅನುಗ್ರಹ ಮಾಡಿದ್ದಾನಂತೆ. ಹೇಗೆ ಅಂತ ಹೇಳಿದರೆ ಆ ಭಗವಂತನ ರೂಪವೇ ಆ ಭಗವಂತನ ಪಾದಗಳನ್ನು ತನ್ನ ಕೈಗಳಲ್ಲಿ ಗರುಡ ಧರಿಸಿದಾಗ ಆ ಭಗವಂತನ ನಖ ಪಂಕ್ತಿ ಅಂದರೆ ಆ ಕಾಲಿನ ಉಗುರುಗಳಲ್ಲಿ ಆ ಭಗವಂತನ ಮುಖ ಅದು ಪ್ರತಿಫಲಿಸುತ್ತಾ ಇದೆ. ಇಟ್ಸ್ ರಿಫ್ಲೆಕ್ಟಿಂಗ್ ಇನ್ ದ ನೇಲ್, ಆ ಭಗವಂತನ ನಖ ಪಂಕ್ತಿ, ಪಂಕ್ತಿ ಅಂದ್ರೆ ಸರಣಿ, ದ ರೋ ಅಂದ್ರೆ ಐದು ಐದು ಹತ್ತು ನಖ ಪಂಕ್ತಿಗಳ ಒಳಗೆ, ಆ ಉಗುರುಗಳ ಒಳಗೆ. ಸೊ ಈ ಹತ್ತು ಬೆರಳಿನ ಕಾಲಿನ ಬೆರಳಿನ ಉಗುರುಗಳ ಒಳಗೆ ಆ ಭಗವಂತನ ರೂಪಗಳು ಪ್ರತಿಫಲಿಸುತ್ತೇ ಇದ್ದರೆ ಆ ರೂಪಗಳನ್ನು ಗರುಡದೇವರು ನೋಡ್ತಾ ಇದ್ದಾರೆ, ನೋಡ್ತಾ ಸಂತೋಷ ಪಡ್ತಾ ಇದ್ದಾರಂತೆ. ಸೊ ಈ ವಿಧವಾಗಿ ನಖ ಪಂಕ್ತಿಯೊಳು ರಮಣೀಯತರವಾದ ಅತ್ಯಂತ ಸುಂದರವಾದಂತಹ ಭಗವಂತನ ರೂಪವನ್ನು ನೋಡ್ತಾ ಇದ್ದ ಆ ಭಗವಂತ ಎಂಥವನು, ನಗಧರನ ಪ್ರತಿಬಿಂಬ ಕಾಣುತ್ತ, ಆ ಭಗವಂತನ ಪ್ರತಿಬಿಂಬವನ್ನು ನೋಡ್ತಾ ಇದ್ದಾರೆ. ನಗ ಅಂದ್ರೆ ಪರ್ವತ, ಧರ ಅಂದ್ರೆ ಧಾರಿ, ಪರ್ವತವನ್ನು ಧರಿಸಿದವನು. ಎರಡು ವಿಧವಾಗಿ ನಗಧರ, ನಾರಾಯಣ ಎರಡು ಸಾರಿ ಪರ್ವತವನ್ನು ಧಾರಣೆ ಮಾಡಿದ. ಒಂದು ಗೋವರ್ಧನಗಿರಿಯನ್ನು ಧಾರಣೆ ಮಾಡಿದ ಕೃಷ್ಣಾವತಾರದಲ್ಲಿ, ಹಾಗೆ ಕೂರ್ಮಾವತಾರದಲ್ಲಿ ಮಂದರ ಪರ್ವತವನ್ನು ಧಾರಣೆ ಮಾಡಿದ. ಸೊ ಮಂದರ ಪರ್ವತವನ್ನು ಧರಿಸಿದಂತಹ ಕೂರ್ಮಾವತಾರ, ಆದ್ದರಿಂದ ಅವನು ನಗಧರ. ಗೋವರ್ಧನ ಗಿರಿಯನ್ನು ಧಾರಣೆ ಮಾಡಿದ, ಆದ್ದರಿಂದಲೂ ಅವನು ನಗಧರ. ಸೊ ಎರಡು ವಿಧವಾಗಿ ಎರಡು ಸಮಯದಲ್ಲಿ ಎರಡು ಅವತಾರಗಳಲ್ಲಿ ನಗಧರನಾದ ನಾರಾಯಣ, ಈ ವಿಧವಾದ ನಗಧರನಾದ ನಾರಾಯಣನ ಪ್ರತಿಬಿಂಬವನ್ನು ಕಾಣುತ್ತಾ ನೋಡುತ್ತಾ ಮಿಗಿ ಹರುಷದಿಂ ಪೊಗಳಿಹಿಕ್ಕುವ, ಇದೇ ಶಬ್ದಗಳನ್ನು ಪ್ರಯೋಗ ಮಾಡಿ, ಲಕ್ಷ್ಮೀದೇವಿಗೂ ಮಿಗಿ ಹರುಷದಿಂ ಪೊಗಳಿಹಿಕ್ಕುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂದೇಶಲನ ದಿನವು ಅಂತ ಹೇಳಿ ಅಲ್ಲಿ ನಾವು ಮೊದಲನೇ ಸಂಖ್ಯೆಯಲ್ಲಿ ಅದು ಬಂತು. ಲಕ್ಷ್ಮೀದೇವಿಗೆ ಅದೇ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ, ಲಕ್ಷ್ಮೀದೇವಿಯ ಹರ್ಷ ಲಕ್ಷ್ಮೀದೇವಿಯ ಲೆವೆಲ್ನಲ್ಲಿರುತ್ತೆ, ಗರುಡ ದೇವರ ಹರ್ಷ ಗರುಡ ದೇವರ ಲೆವೆಲ್ನಲ್ಲಿರುತ್ತೆ. ಸೊ ಮಿಗಿ ಹರ್ಷದಿಂದ ಅತ್ಯಂತ ಆನಂದದಿಂದ, ಮಿಗಿ ಅಂದ್ರೆ ಎಲಾಟ್ ಅಂತೇಳಿ, ಅತ್ಯಂತ ಹರ್ಷದಿಂದ ಆನಂದದಿಂದ ಹೊಗಳಿ ಹೊಗಳಿ ಸ್ತೋತ್ರ ಮಾಡುತ್ತಾ ಹಿಗ್ಗುತ್ತಾ ಇನ್ನು ಇನ್ನು ಖುಷಿಯನ್ನು ಪಡ್ತಾ ಹೊಗಳ್ತಾ ಇದ್ದೆ, ಅವ್ರಿಗೆ ಇನ್ನೂ ಖುಷಿ ಬರ್ತಾ ಇದೆ. ಆ ವಿಧವಾಗಿ ಆನಂದ ತುಂಬಿಲಾಗಿದ್ದಾರೆ, ಆನಂದದಿಂದ ತುಂಬಿದವರಾಗಿದ್ದಾರೆ ಹೀಗಿರುವಂತಹ ಗರುಡ ದೇವರು. ಸೊ ಮಿಗಿ ಹರುಷದಿಂ ಹೊಗಳಿ ಹಿಗ್ಗುವ ಖಗ ಕುಲಾಧಿಪ ಪಕ್ಷಿ ಶ್ರೇಷ್ಠನಾದ ಆ ಗರುಡ ದೇವರು ಕೊಡಲಿ ಮಂಗಳ, ನಮಗೆ ಮಂಗಳವನ್ನು ಅನುಗ್ರಹಿಸಲಿ. ಸಕಲ ನಮ್ಮೆಲ್ಲರಿಗೂ, ಸಕಲ ಸುಜನರಿಗೆ ಸಜ್ಜನರಿಗೆ ಎಲ್ಲರಿಗೂ ಮಂಗಳವನ್ನು ಕೊಡಲಿ ಅಂತ ಹೇಳಿ 8ನೇ ಪದ್ಯದಲ್ಲಿ ಗರುಡ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಜಗದುರನ ಸುರೋತ್ತಮನಿಗ ಪೆಗಳುಳಾಂತು ಕರಾಬ್ಜದೊಳ್ ಪದಯುಗ ಧರಿಸಿ ನಖ ಪಂಕ್ತಿಗಳು ರಮಣೀಯತರವಾದ ನಗಧರನ ಪ್ರತಿಬಿಂಬ ಕಾಣು ತಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ಖಗ ಕುಲಾಧಿಪ ಕೊಡಲಿ ಮಂಗಳ ಸಕಲ ಸುಜನರಿಗೆ ಅಂತ ಹೇಳಿ ಗರುಡ ದೇವರನ್ನು 8ನೇ ಪದ್ಯದಲ್ಲಿ ಸ್ತೋತ್ರ ಮಾಡಿದ ಮೇಲೆ 9ನೇ ಪದ್ಯದಲ್ಲಿ ನಮಗೆ ಶೇಷದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಗರುಡ ದೇವರನ್ನು ಸ್ತೋತ್ರ ಆದ ಮೇಲೆ 8ನೇ ಪದ್ಯದಲ್ಲಿ ಗರುಡ ದೇವರನ್ನು ಮಾಡಿದ ಮೇಲೆ 9ನೇ ಪದ್ಯದಲ್ಲಿ ಇದು ಕಕ್ಷತಾರ್ಥಮ ಸಂಧಿಯಲ್ಲಿ 9ನೇ ಪದ್ಯದಲ್ಲಿ ಶೇಷದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ ವಿನೂತನ ಪರಮನುರಾಗದಿಂದಿ ಸಹಸ್ರ ವಿಶ್ವಗಳಿಂದ ವರ್ಣಿಸುವ ಭೂ ಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪ ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳನವರತ ಅಂತ ಹೇಳಿ. ಅಂದ್ರೆ ಇಲ್ಲಿ ನಮಗೆ ಇನ್ನೊಂದು ಕೂಡ ಏನಂತ ಹೇಳಿದರೆ, ಮುಂದಿನ ಶ್ಲೋಕದಲ್ಲಿ ನಖಪಂಕ್ತಿಗಳು ಅಂತ ಹೇಳಿದ್ರೆ ಭಗವಂತನ ನಖಪಂಕ್ತಿಗಳು ಕಾಣಿಸುವುದು ಅಷ್ಟೇ ರೂಪಗಳಲ್ಲ. ಇನ್ನೊಂದು, ಅವರನ್ನು ಹಿಡ್ಕೊಂಡಾಗ ಗರುಡ ದೇವರ ಉಗುರುಗಳಿದೆ, ಅದರಲ್ಲಿಯೂ ಕೂಡ ಪ್ರತಿಫಲಿಸುತ್ತೆ. ಅಂದ್ರೆ ಭಗವಂತನ ಉಗುರುಗಳಲ್ಲಿ ಮಾತ್ರವಲ್ಲ, ಗರುಡ ದೇವರ ಉಗುರುಗಳಲ್ಲಿಯೂ ಭಗವಂತನು ಅಂದ್ರೆ ಅನೇಕ ರೂಪಗಳ ಭಗವಂತನ ರೂಪಗಳನ್ನು ನಾನಾ ರೂಪಗಳನ್ನು ತೋರಿಸಿಕೊಡ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬಹುದು. ಅದಾದ್ಮೇಲೆ ಈ 9ನೇ ಪದ್ಯದಲ್ಲಿ ಶೇಷದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಶೇಷದೇವರು ಇವರು ಹೇಗಿದ್ದಾರೆ, ನಾಗರಾಜ ನಾಗ ಸತ್ವಗಳಿಗೆ ಒಡೆಯನಾದ ಆ ಶೇಷದೇವರ ಪದಕ್ಕೆ ಪಾದಗಳಿಗೆ ನಮಿಸುವೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಮನದೊಳು ಅನವರತ, ಮನಸ್ಸಿನ ಒಳಗೆ ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವರು ಹೇಗಿದ್ದಾರೆ. ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ ವಿನೂತನ ಪರಮನುರಾಗದಿಂ ದ್ವಿಸಹಸ್ರ ವಿಶ್ವಗಳಿಂದ ವರ್ಣಿಸುವ ಅಂತ ಹೇಳಿ ಇದು ಸುಂದರವಾದ ಒಂದು ವರ್ಣನೆ ಮಾಡ್ತಾರೆ. 2000 ವಿಶ್ವಗಳಿಂದ ವರ್ಣನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಕ್ತಿಪೂರ್ವಕವಾಗಿ 2000 ಸಹಸ್ರ ಮುಖಗಳು, 1000 ಹೆಡೆಗಳಿದೆ ಗರುಡ ದೇವರಿಗೆ. 1000 ಹೆಡೆಗಳಲ್ಲಿ ಒಂದೊಂದು ಹೆಡೆಯಲ್ಲಿಯೂ ಒಂದೊಂದು ನಾಲಿಗೆ, ನಾಲಿಗೆ ಎರಡು ನಾಲಿಗೆ ಅಂದ್ರೆ ದ್ವಿಜಿಶ್ವ ಅಂತ, ಸರ್ಪಗಳಿಗೆ ಎರಡು ಜಿಶ್ವಗಳು, ಎರಡು ನಾಲಿಗೆ. ಆದ್ದರಿಂದ 1000 ಹೆಡೆಗಳಿದ್ರೆ ಒಂದೊಂದು ಹೆಡೆದಲ್ಲಿ ಎರಡು ನಾಲಿಗೆ, ಆದ್ದರಿಂದ 2000 ನಾಲಿಗೆಗಳಾಗತ್ತೆ. ಇಷ್ಟು ನಾಲಿಗೆಗಳಿಂದ ಅಂದರೆ ಅವರು ಒಂದೊಂದು ನಾಲಿಗೆಯಿಂದ ಒಂದೊಂದು ಸ್ತೋತ್ರ ಮಾಡ್ತಾ ಇರ್ತಾರೆ. ಅವರ ಸಾಮರ್ಥ್ಯ ಹೇಗಿತ್ತು ಅಂತ ಹೇಳಿದ್ರೆ 2000 ನಾಲಿಗೆಗಳಿಂದಲೂ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅಷ್ಟು ಮಾಡಿದ್ರು ಭಗವಂತ ಸಿಲುಕೋದಿಲ್ಲ. ಅವನು ಯೋಗಿಗಳ ಹೃದಯಕ್ಕೆ ನಿಲುಕ, ಭಗವಂತ ಅವನು ಸಾಕಲ್ಯೇನ ಪೂರ್ಣವಾಗಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಯಾವ ಯೋಗಿಗಳು ಕೂಡ ಅವನು ಗೋಚರಿಸದ, ಮನಸ್ಸಿಗೆ ಅಗೋಚರನಾದವನು, ಅವನಿಗೆ ಮನಸ್ಸ ಅಪ್ರಾಪ್ತಿ ಸಹ ಅಂತೇಳಿ ಅವನು ಮನಸ್ಸಿಗೆ ಸಿಗುವುದಿಲ್ಲ, ಕಣ್ಣುಗಳಿಗೆ ಸಿಗುವುದು, ಯಾವುದಕ್ಕೂ ಸಿಗುವುದಿಲ್ಲ, ಅವನು ಯಾವುದಕ್ಕೂ ಸಿಲುಕದವನು ನಿಲುಕದವನು. ಆದ್ದರಿಂದ ಯೋಗಿಗಳ ಹೃದಯಕ್ಕೆ ನಿಲುಕ, ಅವನು ಯೋಗಿಗಳ ಹೃದಯಕ್ಕೆ ನಿಲ್ಲೋದಿಲ್ಲ, ಸಿಗೋದಿಲ್ಲ. ಸೊ ಯೋಗಿಗಳ ಹೃದಯಕ್ಕೆ ನಿಲುಕ, ನಿಲ್ಲೋದಿಲ್ಲ, ಸಿಗೋದಿಲ್ಲ. ಅವನು ನಿಗಮ ಆಗಮ ಏಕ ವಿನುತ, ನಿಗಮಗಳು ಆಗಮಗಳು, ನಿಗಮಗಳಂದ್ರೇನು ಆಗಮಗಳಂದ್ರೆ, ನಿಗಮಗಳು ಅಂತ ಹೇಳಿದ್ರೆ ವೇದಗಳು, ಆಗಮಗಳಂದ್ರೆ ವೇದಗಳು. ಆದ್ರೆ ಆಗಮ ಅಂದ್ರೆ ಇನ್ನೊಂದು, ಆಗಮ ಅನ್ನುವ ಶಬ್ದಕ್ಕೆ ನಿರ್ದೋಷ ಶಬ್ದ ಆಗಮ ಅಂತ, ದೋಷರಹಿತವಾದ ಶಬ್ದಗಳು ಅಂದ್ರೆ ವೇದಗಳು ಮಾತ್ರವೇ ಅಲ್ಲ, ವೇದಗಳಿಗೆ ಅನುಗುಣವಾಗಿ ಇರುವ ಪುರಾಣ ಇತಿಹಾಸಾದಿಗಳೆಲ್ಲವೂ ಕೂಡ ಆಗಮಗಳೇ ಆಗತ್ತೆ. ಆದ್ದರಿಂದ ನಿಗಮಗಳಂತೇಳಿದ್ರೆ ವೇದಗಳನ್ನು ತಗೊಂಡು, ಆಗಮಗಳಂದ್ರೆ ವೇದ ಅನುಗುಣವಾದ ಪುರಾಣ ಇತಿಹಾಸಾದಿಗಳನ್ನೆಲ್ಲ ತಗೊಂಡರೆ, ಈ ವಿಧವಾಗಿ ವೇದಗಳಿಂದಲೂ ಪುರಾಣ ಇತಿಹಾಸಗಳಿಂದಲೂ ಎಲ್ಲದರಿಂದಲೂ ಕೂಡ ವಿನುತ ವಿಶೇಷೇನುತ ಚೆನ್ನಾಗಿ ಸ್ತೋತ್ರ ಮಾಡಲ್ಪಡಿರುವಂತಹ ಆ ಪರಮಾತ್ಮನ ನಿಗಮ ಆಗಮ ಏಕ, ಅವನನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡುತ್ತೆ. ಆದ್ದರಿಂದ ಅವನು ಏಕ ವಿನುತನ ಪರಮ ಅನುರಾಗದಿಂ, ಅತ್ಯಂತ ಅನುರಾಗದಿಂದ ಭಕ್ತಿಯಿಂದ ಎರಡು ಸಾವಿರ ವಿಶ್ವಗಳಿಂದ ನಾರಿಯಗಳಿಂದ ವರ್ಣನ ಮಾಡುತ್ತಿರುವಂತಹ ಆ ಶೇಷದೇವರು ಅವರು ಹೇಗಿದ್ದಾರೆ ಅಂದ್ರೆ, ಭೂ ಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪ ಗುರು ನಾಗರಾಜನ ಪದಕ್ಕೆ ಅಂತ. ಆ ಭಗವಂತ ಅವನನ್ನು ಗುಣಗಳನ್ನು ಕಿತ್ತನೆ ಮಾಡ್ತಾ ಇದ್ದಾರೆ, ವರ್ಣಿಸುವ ಎರಡು ಸಾವಿರ ನಾರಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭೂ ಗಗನ ಅಂದ್ರೆ ಭೂಲೋಕಗ ಆಕಾಶ, ಭೂಮಿ ಆಕಾಶ ಅಂದ್ರೆ ಕೆಳಗಿನ ಲೋಕಗಳು, ಮೇಲಿನ ಲೋಕಗಳು, ಮಧ್ಯ ಲೋಕ ಎಲ್ಲ ಅಂದ್ರೆ ಅಷ್ಟೇ ಅಲ್ಲದೆ ಪಾತಾಳ, ಭೂ ಗಗನ ಪಾತಾಳ ವ್ಯಾಪ್ತ ಅಂದ್ರೆ ಹದಿನಾಲ್ಕು ಲೋಕಗಳು, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅನ್ನುವ ಏಳು ಊರ್ಧ್ವ ಲೋಕಗಳು, ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಅನ್ನುವ ಏಳು ಅಧೋಲೋಕಗಳು, ಹೀಗೆ ಈ ಹದಿನಾಲ್ಕು ಲೋಕಗಳಲ್ಲಿಯೂ ಕೂಡ ವ್ಯಾಪ್ತನ ವ್ಯಾಪ್ತಿರುವಂತಹ ವಿರಾಟ್ ರೂಪದಿಂದ ನೆಲೆಸಿರುವಂತಹ ಆ ಶ್ರೀಮನ್ನಾರಾಯಣನ ವ್ಯಾಪ್ತಿರುವಂತಹ ಪರಮಾತ್ಮನ ಅವನ ಯೋಗ ನಿದ್ರ ಆಸ್ಪದ ನೆನಪ, ನಿದ್ರದಿಂದ ಶೂನ್ಯನಾಗಿ. ಸೊ ಯೋಗ ನಿದ್ರ, ಅವನು ಭಗವಂತನಿಗೆ ಯೋಗ ನಿದ್ರ ಅಂತ ಕರಿತೀವಿ. ಯೋಗ ನಿದ್ರ ಅಂದ್ರೆ ಏನು? ಭಗವಂತ ಮಲಗೋದಿಲ್ಲ, ಅದೇ ಯೋಗ ನಿದ್ರ ಮಾಡ್ತಾನೆ. ಅದು ಏನ್ರಿ ಯೋಗ ನಿದ್ರ ಅಂದ್ರೆ ಏನು? ಯೋಗ ನಿದ್ರ ಅಂದ್ರೆ ಮಲಗು, ಭಗವಂತ ಮಲಗೋದಿಲ್ಲ, ಮಲಗಿದಂತೆ ನಟನೆ ಮಾಡ್ತಾನಂತನ ಅರ್ಥ. ಅಂದ್ರೆ ಯಾಕೆ ಮಲಗಿದಂತೆ ನಟನೆ ಮಾಡ್ತಾನಂತ ಯಾಕೆ ನಟನೆ ಅಲ್ಲ, ನಟನೆ ಮಾಡುವುದಲ್ಲ. ನಿದ್ರ ಅಂದ್ರೆ ನಾವು ನಿದ್ರೆ ಮಾಡಿದಾಗ ಏನು ಮಾಡ್ತೀವಿ? ನಿದ್ರ ಅನ್ನೋದು ನಾವು ಅರ್ಥ ಮಾಡಿ, ವಾಟ್ ಈಸ್ ನಿದ್ರ? ನಿದ್ರ ಅಂತ ಹೇಳಿದರೆ ಮಲಗಿದಾಗ ನಾವು ಸಾಮಾನ್ಯವಾಗಿ ಮಾಡುವ ವ್ಯಾಪಾರಗಳು ಯಾವುದು ನಾವು ಮಾಡೋದಿಲ್ಲ. ನಿದ್ದೆ ಮಾಡುವಾಗ ವ್ಯಾಪಾರ ಮಾಡೋದಿಲ್ಲ, ನಿಲ್ಲಿಸ್ಬಿಡ್ತೀವಿ. ನಾವು ಓಡಾಡೋದು ಅದು ಇದೆಲ್ಲ ನಿಲ್ಲಿಸ್ಬಿಟ್ಟು ಮಲಗಿದಾಗ ಶ್ವಾಸಾದಿಗಳನ್ನು ಮಾಡ್ತಾ ಇರ್ತೀವಿ. ಆದ್ರೆ ನಾವು ಸಾಮಾನ್ಯವಾಗಿ ಜಾಗೃತ ಅವಸ್ಥೆಯಲ್ಲಿ ಇರುವಾಗ ಮಾಡುವ ವ್ಯಾಪಾರಗಳು ಮಾಡುವುದಿಲ್ಲ. ಹಾಗೆ ಭಗವಂತ ಅವನು ಆದ್ರೆ ನಮಗೆ ನಿದ್ರೆಯಲ್ಲಿ ಫರ್ಗೆಟ್ ಅವರ್ ಸೆಲ್ಫ್. ಆದ್ರೆ ಭಗವಂತ ಹಾಗೆ ಅಲ್ಲ, ಅವನು ಯೋಗ ನಿದ್ರ. ಯೋಗ ಅಂದ್ರೆ ಜ್ಞಾನ ಉಪಾಯ. ಅವನೊಂದು ಯೋಗ ನಿದ್ರ ಅಂದ್ರೆ ಅವನು ತನ್ನನ್ನು ತಾನು ಮರೆಯುವುದಿಲ್ಲ. ಆ ತಾನು ಮಾಡುವ ಸೃಷ್ಟಿಯಾದಿ ವ್ಯಾಪಾರಗಳನ್ನು ನಿಲ್ಲಿಸಿದ್ದಾನಾದ್ದರಿಂದ ಯೋಗ ನಿದ್ರ ಅಂದ್ರೆ ಆ ವ್ಯಾಪಾರಗಳನ್ನು ನಿಲ್ಲಿಸಿದ್ದಾನಷ್ಟೇ ಅಷ್ಟೇ ಹೊರತು ನಾವು ಸಿನಿಮಾ ಭಗವಂತ ಏನನ್ನೋ ಕಣ್ಣು ಮುಚ್ಚಿಕೊಂಡು ಮಲಗಿದಂತೆ ನಟನೆ ಮಾಡ್ತಾ ಸೊ ಅದೆಲ್ಲ ತೋರಿಸ್ಕೊಡ್ತಾರೆ. ಆದ್ರೆ ಅವನ್ ನಿಜವಾಗಿ ನಿದ್ದೆ ಟೈರ್ಡ್ ಆಗಿ ಮಲ್ಕೊಳ್ಳುವಂತಹ ಪ್ರಸಕ್ತಿ ಇಲ್ಲವೇ ಇಲ್ಲ ಅವನಿಗೆ. ಅವನು ಅಪ್ರಾಕೃತನಾದವನು, ಪ್ರಾಕೃತತ್ವವೇ ಇಲ್ಲ. ಆವಾಗ ಪ್ರಾಕೃತವಿಲ್ಲವ ಅಂತ ಹೇಳಿದ್ರೆ ಫಿಟಿಗ್ ಟೈರ್ನೆಸ್ ಅನ್ನುವ ಪ್ರಸಕ್ತಿಯೇ ಬರೋದಿಲ್ಲ. ಸೊ ಆ ಲಕ್ಷ್ಮೀದೇವಿಯಿಂದ ಸ್ತೋತ್ರ ಮಾಡಲ್ಪಟ್ಟವನಾಗಿ ಭಗವಂತ ಯೋಗ ನಿದ್ರೆಯಲ್ಲಿದ್ದಾನಂದ್ರೆ ತನ್ನ ವ್ಯಾಪಾರ ಸೃಷ್ಟಿಯಾದ ವ್ಯಾಪಾರಗಳಿಂದ ತಾನು ವಿರುದ್ಧನಾಗಿರ್ತಾನೆ, ಅದೇ ಅದನ್ನು ಮಾಡದೇ ಇರ್ತಾನೆ, ಅಷ್ಟೇ ಯೋಗ ನಿದ್ರ. ಆದ್ದರಿಂದ ಯೋಗ ನಿದ್ರಾಸ್ಪದ ನೆನಪ ಅಂದ್ರೆ ತಂತ್ರಾರೂಪವಾದ ನಿದ್ರೆ ಇಲ್ಲ, ಯೋಗ ನಿದ್ರೆಯಲ್ಲಿ ಅದನ್ನು ನಿಲ್ಲುವಂತಹ ಭಗವಂತ ಅವನು ಕಣ್ಣುಗಳನ್ನು ಮುಚ್ಚಿದ್ದಾನೋ ಕಣ್ಣುಗಳನ್ನು ತೆರೆದಿದ್ದಾನೋ ಹೇಗಿದ್ದಾನೋ ಗೊತ್ತಿಲ್ಲ. ಸೊ ಅವನು ನಾವು ಧ್ಯಾನದಲ್ಲಿ ಯೋಗಿಗಳು ಹಾಗೆ ಭಗವಂತನನ್ನು ಚಿಂತನೆ ಮಾಡಬೇಕು, ಅದಕ್ಕೆ ಧ್ಯಾನ ಅರ್ಹನಾಗಿ ಧ್ಯಾನಕ್ಕೆ ಧ್ಯಾನಾರ್ಹನಾಗಿ ಭಗವಂತ ಇದ್ದಾನೆ. ಸೊ ಈ ವಿಧವಾಗಿ ಆಸ್ಪದ ಯೋಗ ನಿದ್ರ ಆಸ್ಪನಾಗಿದ್ದಾನೆ ಅಂದ್ರೆ ಧ್ಯಾನದಲ್ಲಿರ ಭಗವಂತ ಧ್ಯಾನ ಮಾಡುವವರ ಧ್ಯಾನಕ್ಕೆ ಸಿಲುಕು, ಅದು ಧ್ಯಾನ ಮಾಡಲಿಕ್ಕೆ ಒಂದು ಅನುಕೂಲವನ್ನು ಕೊಡ್ತಾ ಇದ್ದಾನೆ. ಯಾವುದಕ್ಕೂ ಪೂರ್ಣವಾಗಿ ಸಿಲುಕುವುದಿಲ್ಲ, ಆದ್ರೆ ಅವರವರ ಯೋಗ್ಯತೆಗೆ ಸ್ವಲ್ಪ ಸ್ವಲ್ಪ ಭಗವಂತನ ನೋಡ್ತಾರೆ. ಹೀಗೆ ಭಗವಂತ ಇದ್ದರೆ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪ ಆ ಭಗವಂತ ಅವನನ್ನು ಆ ಭಗವಂತನ ಧ್ಯಾನದ ಇಲ್ಲಿ ಇನ್ನೊಂದು ಯೋಗ ನಿದ್ರಾಸ್ಪದ ನೆನಪ ಗುರು ನಾಗರ ಅಂದ್ರೆ ಆ ಯೋಗ ನಿದ್ದೆಯಲ್ಲಿರುವ ಭಗವಂತ ಆ ಭಗವಂತನನ್ನು ತಾನು ತನ್ನ ಮೇಲೆ ಮಲಗಿಸಿಟ್ಕೊಂಡಿದ್ದಾನೆ. ಅಂದ್ರೆ ಭಗವಂತ ಯೋಗ ನಿದ್ರೆಯಲ್ಲಿರುವಾಗ ಎಲ್ಲಿ ಮಲಗಿದ್ದ? ಶೇಷನ ಮೇಲೆ ಮಲಗಿದ್ದ. ಸೊ ಆ ಯೋಗ ನಿದ್ರೆಯಲ್ಲಿ ಇರುವ ಆ ಭಗವಂತ ಕಣ್ಣು ಮುಚ್ಚಿದ್ದಾನೋ ಕಣ್ಣು ತೆರೆದಿದ್ದಾನೋ ದೇವರು ನಮಗೆ ಗೊತ್ತಿಲ್ಲ. ಆದ್ರೆ ಅವನು ಯೋಗ ನಿದ್ರೆಯಲ್ಲಿದ್ದಾನೆ. ಇದ್ದಾಗ ಆ ಪರಮಾತ್ಮನಿಗೆ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ಶೇಷದೇವರು ಶಯ್ಯಾರೂಪರಾಗಿ ಭಗವಂತನಿಗೆ ಶಯ್ಯೆಯಾಗಿ ಲೈಕ್ ಎ ಬೆಡ್ ಬಂದು ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಈ ವಿಧವಾಗಿ ಆ ಭಗವಂತನ ಸೇವೆಯನ್ನು ಮಾಡಿ ಅವನಿಗೆ ಶಯ್ಯಾರೂಪದಲ್ಲಿ ನೆಲೆಸಿರುವಂತಹ ಗುರು ನಾಗರಾಜನ, ಇವರು ಗುರುಗಳು. ಯಾರಿಗೆ ಗುರುಗಳು? ಇಂದ್ರಾದಿ ದೇವತೆಗಳಿಗೆ. ಇಂದ್ರಾದಿ ದೇವತೆಗಳೆಲ್ಲ ಹೋಗಿ ಶೇಷನ ಹತ್ರ ಪಾಠವನ್ನು ಕೇಳ್ತಾರೆ. ಆದ್ದರಿಂದ ಇಂದ್ರಾದಿ ದೇವತೆಗಳಿಗೆ ಗುರುವಾಗಿದ್ದಾರೆ. ಆದ್ದರಿಂದ ಗುರು ನಾಗರಾಜ ಅಂತ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಇಂದ್ರಾದಿ ದೇವತೆಗಳೆಲ್ಲರಿಗೂ ಕೂಡ ಗುರು ರೂಪದಲ್ಲಿ ಉಪದೇಶ ಮಾಡುತ್ತಿರುವಂತಹ ಆ ಶೇಷದೇವರ ಪದಕ್ಕೆ ಪದಗಳಿಗೆ ಪಾದಗಳಿಗೆ ನಾನು ಮನದೊಳು ಅನವರತ ಮನಸ್ಸಿನಲ್ಲಿ ನಿರಂತರ ಯಾವಾಗಲೂ ಕೂಡ ನಮಿಸುವೆ, ನಮಸ್ಕಾರವನ್ನು ಮಾಡ್ತೀನಿ, ವಂದನವನ್ನು ಮಾಡ್ತೀನಿ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ಶೇಷದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ 10ನೇ ಪದ್ಯದಲ್ಲಿ ರುದ್ರದೇವರ ಸ್ತೋತ್ರವನ್ನು ಮಾಡ್ತಾರೆ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರೂ ನಮಸ್ಕಾರ. ಶ್ರೀಕೃಷ್ಣ ಅರ್ಪಣ ಮತ್ತು ಗಾಯನವಾದ ಮನಸ್ಸೇಂದ್ರಿಯರುವ ಬುದ್ಧಿಹಾತ್ಮನಾವ ಅನಸು ಸ್ವಭಾವ ಸರ್ವಮಿ ಯಜ್ಜಿತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಪ್ರಾಮಿ ಶ್ರೀಕೃಷ್ಣ ಅರ್ಪಣ ಮತ್ತು